ಅಧ್ಯಾಯ 26. ಬೆರಗುಗೊಳಿಸುವ ಕೃಷ್ಣ. ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳದೆ ಮತ್ತು ಅವನ ಅಸಾಧಾರಣ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಅರಿಯದೇ ವೃಂದಾವನದ ಮುಗ್ಧ ಗೋಪಬಾಲರು, ಜನರು, ಎಲ್ಲ ಮನುಷ್ಯರ ಚಟುವಟಿಕೆಗಳನ್ನು ಮೀರಿಸುವ ಕೃಷ್ಣನ ಆಶ್ಚರ್ಯಕರ ಚಟುವಟಿಕೆಗಳನ್ನು ಚರ್ಚೆ ಮಾಡಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬನು ಹೀಗೆ ಹೇಳಿದನು, ಪ್ರೀತಿಯ ಗೆಳೆಯರೇ, ಅವನ ಆಶ್ಚರ್ಯಕರ ಚಟುವಟಿಕೆಗಳನ್ನು ಗಮನಿಸಿದರೆ ಇಂತಹ ಅಸಾಧಾರಣ ಹುಡುಗನು ವೃಂದಾವನಕ್ಕೆ ಬಂದು ನಮ್ಮೊಡನಿರುವುದು ಹೇಗೆ ಸಾಧ್ಯ? ಅದು ಸಾಧ್ಯವಿಲ್ಲ. ಇದನ್ನು ಕಲ್ಪಿಸಿಕೊಳ್ಳಿ. ಈಗ ಅವನ ವಯಸ್ಸು 7 ವರ್ಷ. ಗಜರಾಜನು ಒಂದು ತಾವರೆಯ ಹೂವನ್ನು ಹಿಡಿದುಕೊಳ್ಳುವಂತೆ ಒಂದು ಕೈಯಲ್ಲಿ ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದುಕೊಳ್ಳುವುದು ಅವನಿಗೆ ಹೇಗೆ ಸಾಧ್ಯವಾಯಿತು? ಒಂದು ತಾವರೆಯ ಹೂವನ್ನು ಎತ್ತುವುದು ಗಜರಾಜನಿಗೆ ತೀರ ಅಲ್ಪವಾದ ಕೆಲಸ. ಹಾಗೆಯೇ ಕೃಷ್ಣನು ಗೋವರ್ಧನಗಿರಿಯನ್ನು ಯಾವ ಶ್ರಮವೂ ಇಲ್ಲದೆ ಎತ್ತಿದನು. ಅವನು ಪುಟ್ಟ ಮಗುವಾಗಿದ್ದು ಕಣ್ಣು ಕೂಡ ಸರಿಯಾಗಿ ಕಾಣದಿದ್ದಾಗ ಅವನು ಪೂತನಿ ಎನ್ನುವ ದೊಡ್ಡ ರಾಕ್ಷಸಿಯನ್ನು ಕೊಂದನು. ಅವಳ ಎದೆಹಾಲನ್ನು ಕುಡಿಯುವಾಗ ಅವಳ ಪ್ರಾಣವಾಯುವನ್ನು ಸೆಳೆದುಕೊಂಡು ಬಿಟ್ಟ. ಅನಂತವಾದ ಕಾಲವು ಸೂಕ್ತ ಸಮಯವು ಬಂದಾಗ ಜೀವಿಯನ್ನು ಕೊಲ್ಲುವಂತೆ ಕೃಷ್ಣನು ಪೂತನಿಯನ್ನು ಕೊಂದ. ಅವನಿಗೆ 3 ತಿಂಗಳಾಗಿದ್ದಾಗ ಅವನು ಒಂದು ಕೈಗಾಡಿಯ ಕೆಳಗೆ ಮಲಗಿದ್ದ. ಅವನ ತಾಯಿಯ ಎದೆಹಾಲು ಬೇಕೆನಿಸಿದಾಗ ಅವನು ಅಳುತ್ತ ಕಾಲುಗಳನ್ನು ಮೇಲಕ್ಕೆ ಎತ್ತಿದ. ಅವನ ಪುಟ್ಟ ಪಾದಗಳು ಒದ್ದದ್ದರಿಂದ ಗಾಡಿಯು ಮುರಿದು ಚೂರು ಚೂರಾಯಿತು. ಅವನಿಗೆ 1 ವರ್ಷವಾಗಿದ್ದಾಗ ಚಂಡಮಾರುತದ ವೇಷದಲ್ಲಿ ಬಂದ ರಾಕ್ಷಸ ತೃಣಾವರ್ತನು ಅವನನ್ನು ಎತ್ತಿಕೊಂಡು ಹೋದನು. ಅವನನ್ನು ಆಕಾಶದಲ್ಲಿ ಬಹು ಎತ್ತರಕ್ಕೆ ಕೊಂಡೊಯ್ದರೂ ರಾಕ್ಷಸನ ಕುತ್ತಿಗೆಗೆ ಜೋತು ಬಿದ್ದು ಅವನು ಕೆಳಗೆ ಬಿದ್ದು ಕೂಡಲೇ ಸಾಯುವಂತೆ ಕೃಷ್ಣನು ಬಲಾತ್ಕರಿಸಿದನು. ಅವನು ಬೆಣ್ಣೆಯನ್ನು ಕದ್ದದ್ದರಿಂದ ಮನಸ್ಸು ಕಲಕಿದ ಅವನ ತಾಯಿಯು ಅವನನ್ನು ಒಂದು ಮರದ ಒರಳು ಕಲ್ಲಿಗೆ ಕಟ್ಟಿ ಹಾಕಿದಳು. ಮಗುವು ಅದನ್ನು ಯಮಳ ಅರ್ಜುನ ಎನ್ನುವ ಜೋಡಿ ಮರಗಳತ್ತ ನೂಕಿ ಅವು ಬೀಳುವಂತೆ ಮಾಡಿದ. ಒಮ್ಮೆ ಅವನು ಅಣ್ಣ ಬಲರಾಮನೊಂದಿಗೆ ಕರುಗಳನ್ನು ಕಾಡಿನಲ್ಲಿ ಮೇಯಿಸುತ್ತಿದ್ದಾಗ ಬಕಾಸುರನೆಂಬ ರಾಕ್ಷಸನು ಕಾಣಿಸಿಕೊಂಡನು. ಕೃಷ್ಣನು ಕೂಡಲೇ ರಾಕ್ಷಸನ ಕೊಕ್ಕನ್ನು ಸೀಳಿದನು. ಕೃಷ್ಣನನ್ನು ಕೊಲ್ಲಲು ವತ್ಸಾಸುರನೆಂಬ ರಾಕ್ಷಸನು ಕೃಷ್ಣನು ನೋಡಿಕೊಳ್ಳುತ್ತಿದ್ದ ಕರುಗಳ ಮಧ್ಯೆ ಸೇರಿಕೊಂಡಾಗ ಅವನು ಕೂಡಲೇ ರಾಕ್ಷಸನನ್ನು ಗುರುತಿಸಿ ಅವನನ್ನು ಕೊಂದು ಒಂದು ಮರಕ್ಕೆ ಎಸೆದನು. ಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ ತಾಳವನವನ್ನು ಪ್ರವೇಶಿಸಿದಾಗ ಧೇನುಕಾಸುರನೆಂಬ ರಾಕ್ಷಸನು ಕತ್ತೆಯ ರೂಪದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿದನು. ಬಲರಾಮನು ಅವನನ್ನು ಅವನ ಹಿಂಗಾಲುಗಳಿಂದ ಹಿಡಿದು ಒಂದು ತಾಳೆಯ ಮರಕ್ಕೆ ಅವನನ್ನು ಎಸೆದು ಕೊಂದು ಹಾಕಿದನು. ಧೇನುಕಾಸುರನಿಗೆ ಕತ್ತೆಗಳ ರೂಪದಲ್ಲಿದ್ದ ಅವನ ಯೋಧರು ನೆರವಾದರೂ ಅವರೆಲ್ಲ ಸತ್ತರು. ಅನಂತರ ತಾಳವನವನ್ನು ವೃಂದಾವನದ ಪ್ರಾಣಿಗಳ ಮತ್ತು ನಿವಾಸಿಗಳ ಉಪಯೋಗಕ್ಕೆ ತೆರೆದಿಡಲಾಯಿತು. ಅವನ ಗೋಪಬಾಲಕ ಸ್ನೇಹಿತರ ಮಧ್ಯೆ ಪ್ರಲಂಭಾಸುರನೆಂಬ ರಾಕ್ಷಸನು ಕಾಣಿಸಿಕೊಂಡಾಗ ಬಲರಾಮನ ಮೂಲಕ ಅವನನ್ನು ಕೊಲ್ಲಿಸಿದನು. ಅನಂತರ ಕೃಷ್ಣನು ತನ್ನ ಸ್ನೇಹಿತರನ್ನೂ ಗೋವುಗಳನ್ನೂ ಘೋರ ಕಾಡು ಕಿಚ್ಚಿನಿಂದ ಕಾಪಾಡಿದನು. ಯಮುನಾ ನದಿಯ ಸರೋವರದಲ್ಲಿದ್ದ ಕಾಳಿಯ ಸರ್ಪವನ್ನು ಶಿಕ್ಷಿಸಿ ಅವನು ಯಮುನಾ ನದಿಯ ಹತ್ತಿರ ನಿಲ್ಲದಂತೆ ಬಲಾತ್ಕಾರದಿಂದ ದೂರಕ್ಕೆ ಕಳುಹಿಸಿದನು. ಹಾಗೆ ಅವನು ಯಮುನಾ ನದಿಯ ನೀರಿನಲ್ಲಿ ವಿಷವಿಲ್ಲದಂತೆ ಮಾಡಿದನು. ನಂದ ಮಹಾರಾಜನ ಇನ್ನೊಬ್ಬ ಸ್ನೇಹಿತನು, ಪ್ರೀತಿಯ ನಂದ, ನಿನ್ನ ಮಗ ಕೃಷ್ಣನು ನಮ್ಮನ್ನು ಏಕೆ ಇಷ್ಟು ಆಕರ್ಷಿಸುತ್ತಾನೆ ಎಂದು ನಮಗೆ ತಿಳಿಯುವುದಿಲ್ಲ. ನಾವು ಅವನನ್ನು ಮರೆಯಲು ಬಯಸುತ್ತೇವೆ, ಆದರೆ ಅದು ಸಾಧ್ಯವೇ ಇಲ್ಲ. ಸಹಜವಾಗಿಯೇ ನಮಗೆ ಅವನಲ್ಲಿ ಇಷ್ಟು ಪ್ರೀತಿಯುಂಟಾಗಲು ಕಾರಣವೇನು? ಅವನು ಎಂತಹ ಬೆರಗುಗೊಳಿಸುವ ಹುಡುಗ ಎನ್ನುವುದನ್ನು ಕಲ್ಪಿಸಿಕೋ. ಒಂದು ಕಡೆ ನೋಡಿದರೆ ಅವನು 7 ವರ್ಷದ ಹುಡುಗ, ಇನ್ನೊಂದು ಕಡೆ ನೋಡಿದರೆ ಗೋವರ್ಧನಗಿರಿ, ಅವನು ಅದನ್ನು ಎಷ್ಟು ಸುಲಭವಾಗಿ ಎತ್ತಿಬಿಟ್ಟನು. ನಂದ ಮಹಾರಾಜ, ಈಗ ನಮಗೆ ದೊಡ್ಡ ಸಂದೇಹ ಉಂಟಾಗಿದೆ. ನಿನ್ನ ಮಗ ಕೃಷ್ಣನು ಒಬ್ಬ ದೇವತೆ ಇರಬೇಕು. ಅವನು ಸಾಮಾನ್ಯ ಬಾಲಕನಲ್ಲವೇ ಅಲ್ಲ, ಅವನು ದೇವೋತ್ತಮ ಪರಮಪುರುಷನೇ ಇರಬಹುದು ಎಂದನು. ವೃಂದಾವನದ ಗೋಪಾಲಕರು ಹೇಳಿದುದನ್ನು ಕೇಳಿ ನಂದ ಮಹಾರಾಜನು ಹೀಗೆ ಹೇಳಿದನು, ನನ್ನ ಪ್ರೀತಿಯ ಸ್ನೇಹಿತರೇ, ನೀವು ಹೇಳಿದ ಮಾತಿಗೆ ಉತ್ತರವಾಗಿ ನಿಮ್ಮ ಸಂದೇಹಗಳು ನಿವಾರಣೆಯಾಗಲು ಗರ್ಗಮುನಿಯು ಹೇಳಿದ ಮಾತನ್ನು ತಿಳಿಸಿದರೆ ಸಾಕು. ಅವರು ನಾಮಕರಣದ ಉತ್ಸವಕ್ಕೆ ಬಂದಾಗ ಹೀಗೆ ತಿಳಿಸಿದರು, ಈ ಹುಡುಗನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತಳೆದು ಭೂಮಿಗೆ ಬರುತ್ತಾನೆ. ಈ ಬಾರಿ ವೃಂದಾವನದಲ್ಲಿ ಕಪ್ಪು ಬಣ್ಣದ ಹುಡುಗನಾಗಿ ಕಾಣಿಸಿಕೊಂಡಿದ್ದಾನೆ. ಆದುದರಿಂದ ಅವನಿಗೆ ಕೃಷ್ಣ ಎಂದು ಹೆಸರು. ಈ ಹುಡುಗನಿಗೆ ಮೊದಲು ಬಿಳಿಯ ಬಣ್ಣ, ಅನಂತರ ಕೆಂಪು, ಅನಂತರ ಹಳದಿ ಬಣ್ಣ. ಒಂದು ಕಾಲದಲ್ಲಿ ಇವನು ವಸುದೇವನ ಮಗನಾಗಿದ್ದನು. ಆದುದರಿಂದ ಅವನ ಹುಟ್ಟಿನ ವಿಷಯವನ್ನು ಬಲ್ಲವರು ಅವನನ್ನು ವಾಸುದೇವ ಎಂದು ಕರೆಯುತ್ತಾರೆ. ವಾಸ್ತವವಾಗಿ ಅವನ ಬೇರೆ ಬೇರೆ ಗುಣಗಳು ಮತ್ತು ಚಟುವಟಿಕೆಗಳಿಗೆ ಅನುಗುಣವಾಗಿ ನನ್ನ ಮಗನಿಗೆ ಅನೇಕ ಹೆಸರುಗಳು. ನನ್ನ ಸಂಸ್ಕಾರಕ್ಕೆ ಇವನು ಎಲ್ಲ ರೀತಿಯಲ್ಲಿ ಮಂಗಳಕರನಾಗಿರುತ್ತಾನೆ ಮತ್ತು ವೃಂದಾವನದ ಎಲ್ಲ ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ಅಲೌಕಿಕ ಆನಂದವನ್ನು ಕೊಡುತ್ತಾನೆ ಎಂದು ಗರ್ಗಮುನಿಯು ನನಗೆ ಭರವಸೆ ಕೊಟ್ಟರು. ನಮಗೆ ಅನೇಕ ಬಗೆಯ ಕಷ್ಟಗಳು ಬಂದರೂ ಈ ಹುಡುಗನ ಕೃಪೆಯಿಂದ ಸುಲಭವಾಗಿ ಅವುಗಳಿಂದ ಪಾರಾಗುತ್ತೇವೆ. ಹಿಂದೆ ಈ ಹುಡುಗನು ಜಗತ್ತನ್ನು ಅವ್ಯವಸ್ಥೆಯಿಂದ ಬಿಡಿಸಿದ, ಎಲ್ಲ ಪ್ರಾಮಾಣಿಕ ಮನುಷ್ಯರನ್ನು ಅಪ್ರಾಮಾಣಿಕರಿಂದ ರಕ್ಷಿಸಿದ ಎಂದು ಅವರು ಹೇಳಿದರು. ಈ ಹುಡುಗ ಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ಯಾವ ಭಾಗ್ಯಶಾಲಿಗೂ ಶತ್ರುವಿನಿಂದ ಸೋಲು ಎಂಬುದಿಲ್ಲ. ಶ್ರೀ ವಿಷ್ಣು ಯಾವಾಗಲೂ ದೇವತೆಗಳ ಪಕ್ಷವನ್ನು ವಹಿಸುತ್ತಾನೆ. ಆದುದರಿಂದ ರಾಕ್ಷಸರು ಅವರನ್ನು ಸೋಲಿಸಲಾರರು. ಈ ಹುಡುಗನು ವಿಷ್ಣುವಿನಂತೆಯೇ ಇದ್ದಾನೆ. ಅಲೌಕಿಕ ಸೌಂದರ್ಯ, ಅರ್ಹತೆ, ಚಟುವಟಿಕೆಗಳು, ಪ್ರಭಾವ ಮತ್ತು ಶ್ರೀಮಂತಿಕೆಗಳಲ್ಲಿ ಈ ಹುಡುಗನು ವಿಷ್ಣುವಿನಂತೆಯೇ ಇರುತ್ತಾನೆ. ಆದುದರಿಂದ ಅವನ ಆಶ್ಚರ್ಯಕರ ಚಟುವಟಿಕೆಗಳಿಗೆ ನಾವು ಹೆಚ್ಚು ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಗರ್ಗಮುನಿಗಳು ಕಡೆಯಲ್ಲಿ ಹೇಳಿದರು. ಈ ವಿಷಯವನ್ನು ನನಗೆ ಅರುಹಿದ ಬಳಿಕ ಗರ್ಗಮುನಿಗಳು ನಿರ್ಗಮಿಸಿದರು. ಆಗಿನಿಂದ ನಾವು ಒಂದೇ ಸಮನೆ ಈ ಕೂಸಿನ ಅದ್ಭುತ ಕಾರ್ಯಗಳನ್ನು ನೋಡುತ್ತಿದ್ದೇವೆ. ಗರ್ಗಮುನಿಯ ಈ ಮಾತುಗಳಿಂದ ಕೃಷ್ಣನು ನಾರಾಯಣನೇ ಇರಬೇಕು ಅಥವಾ ನಾರಾಯಣನ ಪೂರ್ಣಾಂಶವಿರಬೇಕು ಎಂದು ನಾನು ಭಾವಿಸುತ್ತೇನೆ. ನಂದ ಮಹಾರಾಜನ ಬಾಯಿಂದ ಗರ್ಗಮುನಿಗಳ ಮಾತುಗಳನ್ನು ಎಲ್ಲ ಗೋಪಾಲಕರೂ ಬಹುಗಮನವಿಟ್ಟು ಕೇಳಿದರು. ಅವರಿಗೆ ಬಹು ಸಂಭ್ರಮವಾಯಿತು, ಸಮಾಧಾನವಾಯಿತು. ನಂದ ಮಹಾರಾಜನನ್ನು ಕೇಳಿದ್ದರಿಂದ ಅವರಿಗೆ ಕೃಷ್ಣನ ವಿಷಯದಲ್ಲಿ ಇದ್ದ ಅನೇಕ ಸಂದೇಹಗಳು ನಿವಾರಣೆಯಾದವು. ಆದುದರಿಂದ ಅವರು ಅವನನ್ನು ಹೊಗಳಲು ಪ್ರಾರಂಭಿಸಿದರು. ಅವರು ಇಷ್ಟು ದಯಾಮಯನಾದ, ಸುಂದರನಾದ ಮತ್ತು ಕೃಪಾಕರನಾದ ಕೃಷ್ಣನು ನಮ್ಮನ್ನು ಕಾಪಾಡಲಿ, ಕೋಪಗೊಂಡ ಇಂದ್ರನು ಆಲಿ ಕಲ್ಲುಗಳು ಮತ್ತು ರಭಸದ ಮಾರುತಗಳೊಡನೆ ಧಾರೆ ಧಾರೆಯಾಗಿ ಮಳೆಯನ್ನು ಸುರಿಸಿದಾಗ ಅವನು ನಮ್ಮಲ್ಲಿ ಕೃಪೆಯಿಟ್ಟು ಮಗುವು ನಾಯಿ ಕೊಡೆಯನ್ನು ಎತ್ತುವಂತೆ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ನಮ್ಮನ್ನೂ, ನಮ್ಮ ಸಂಸಾರಗಳನ್ನೂ, ಹಸುಗಳನ್ನೂ ಮತ್ತು ಬೆಲೆಬಾಳುವ ವಸ್ತುಗಳನ್ನು ಕಾಪಾಡಿದ. ಅಷ್ಟೊಂದು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮನ್ನು ಕಾಪಾಡಿದ. ಅವನ ಕೃಪಾಕಟಾಕ್ಷವು ನಮ್ಮ ಮೇಲೆ ಮತ್ತು ನಮ್ಮ ಹಸುಗಳ ಮೇಲೆ ಸದಾ ಇರಲಿ. ಬೆರಗುಗೊಳಿಸುವ ಕೃಷ್ಣನ ರಕ್ಷಣೆಯಲ್ಲಿ ನಾವು ಸದಾ ಶಾಂತಿಯಿಂದ ಇರುವಂತಾಗಲಿ ಎಂದರು. ಬೆರಗುಗೊಳಿಸುವ ಕೃಷ್ಣ ಎಂಬ 26ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.